ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ವದೇ ತಾಪತ್ರಯಾಪಹಂ ನಿತ್ಯಾ ಸಿದ್ಧಾಂತ ದುದ್ಧಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಕರ್ತನಿರ್ಭಾಸತಾಂ ನೋ ಹೃದಂಬರೇ ವಂದೇ ಶ್ರೀಪಾದರಾಜಂ ರುಚಿತಮ ಹೃದಯಂ ಪೂಜಿತ ಶ್ರೀಸಹಾಯಂ ನಿಧೂತ ಅಶೇಷಹೇಯಂ ನಿಭೃತ ಶುಭಚಯಂ ಭೂಮಿ ದೇವಾಭಿಗೇಯಂ ವಿಪ್ರೇಭ್ಯೋ ದತ್ತದೇಯಂ ನಿಜ ಜನ ಸದಯಂ ಖಂಡಿತ ಅಶೇಷಮಾಯಂ ನಿಷ್ಟ್ಯೂತ ಸ್ವರ್ಣ ಕಾಯಂ ಬಹುಗುಣ ನಿಲಯಂ ವಾದಿ ಸಂಘೈ ರಜೇಯಂ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯಕೇಸರಿ ವ್ಯಾಸದಿತ ಉರ್ಭೂಯಾದ ಅಸ್ಮದಿಷ್ಟಾ ಸಿದ್ಧಯೇ ತಪೋವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ವಂದೇ ಹೈಕ್ರಿಯ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದೇವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂದ ದಯಾಳವೇ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಿನ್ನೆ ಶ್ರೀಪಾದರಾಜರ ಪುಣ್ಯದಿನ, ಇವತ್ತು ಉತ್ತರಾರಾಧನೆ ನಡೆಯುತ್ತೆ. ಸೊ ಅವರನ್ನು ಒಂದ್ಸಾರಿ ಮುಖ್ಯವಾಗಿ ಸ್ಮರಣೆ ಮಾಡಿಕೊಂಡು ನಾವು ಇವತ್ತಿನ ಹರಿಕಥಾಮೃತಸಾರ ಪಾಠವನ್ನು, ಹೊಸ ಸಂಧಿಯನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಅದನ್ನು ಇವತ್ತು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈಗ ನಾವು 12ನೇ ಸಂಧಿ ಅದು ಮುಗಿತು, ಅದು ನಾಡಿ ಪ್ರಕರಣ ಸಂಧಿ ಅನ್ನೋದು. ಈಗ 13ನೇ ಸಂಧಿ, 13th ಸಂಧಿ ಹರಿಕಥಾಮೃತ ಸಾರದಲ್ಲಿ, ಇದಕ್ಕೆ ನಾಮಸ್ಮರಣ ಸಂಧಿ ಅಂತ ಕರೀತಾರೆ. ಈ 13ನೇ ಸಂಧಿಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇ ಪದ್ಯ, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರ ದಿನಲಿವಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಕ್ಕಿತನಯನ ನೆನೆವುತಿರು ನರಸಿಕ್ಕನು ನೆನೆವುತಿಹ ನರಸಿಕ್ಕನು ಯಮದೂತರಿಗೆ ಆವಾವಲ್ಲಿ ನೋಡಿದರು ಅಂತೇಳಿ. ಇಲ್ಲಿ ಎರಡು ಮೇಲ್ನೋಟದ ಅರ್ಥ ಹೊಂದಿದೆ, ಬಹಳ ಸುಂದರವಾದ ಒಳಗಿನ ಅರ್ಥ ಹೊಂದಿದೆ. ಮೊದಲು ಮೇಲ್ನೋಟದ ಅರ್ಥವನ್ನು ನೋಡ್ಬಿಟ್ಟು ಒಳಗಿನ ಅಂತರಾರ್ಥ ಏನು ಅನ್ನೋದು ನೋಡೋಣ. ಇಲ್ಲೇನಂದ್ರೆ ಭಗವನ್ ನಾಮಸ್ಮರಣೆ ಸಂಧಿ ಅಂಥೇಳಿ. ಸೊ ಭಗವನ್ ನಾಮಸ್ಮರಣೆ ಮಾಡಬೇಕಂತ ಹೇಳುವಾಗ ಹಿಂದೆ ಕರ್ಣಾಸಂಧಿಯಲ್ಲಿ ಒಂದು 21ನೇ ಪದ್ಯದಲ್ಲಿ ಶ್ರೀ ಮುಕುಂದನ ಪರಮ ಮಂಗಳ ನಾಮನರಕಸ್ತರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹದು ಅಂತೇಳಿ ಕರ್ಣಾಸಂಧಿಯಲ್ಲಿ ಹೇಳುವಾಗ ಆ ನಾಮಸ್ಮರಣೆಯ ಒಂದು ಮಹಾತ್ಮೆಯನ್ನು ಹೇಳ್ತದೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳು ಇವುವಲ್ಲದೆ ಸೇವೆ ಮಾಡಪರಿಗೆ ಅಂತ ಹೇಳಿದಾಗ, ಅದರಾದ್ಮೇಲೆ ನೆಕ್ಸ್ಟ್ ಶ್ರೀ ಮುಕುಂದನ ಪರಮಮಂಗಳ ಸೆಕೆಂಡ್ ಹಾಫ್, ಶ್ರೀ ಮುಕುಂದನ ಪರಮಮಂಗಳ ನಾಮನರಕಸ್ಥರನ್ನು ಸಲಹಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಆ ನಾಮಸ್ಮರಣೆ ಮಾಡಬೇಕು ಅಂತೇಳಿ, ಆ ನಾಮಸ್ಮರಣೆ ಮಾಡಿದರೆ ಬರುವಂತಹ ಫಲ ಎಂತಾದ್ದು ಅನ್ನೋದು ಈ ಮುಖ್ಯವಾಗಿ ಭಗವಂತನ ನಾಮಸ್ಮರಣೆಯ ಒಂದು ವಿಶೇಷ ಫಲದಾಯಕತ್ವವನ್ನು ಹೇಳುವಂತಹ ಸಂಧಿ ಇದು. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಭಗವದ್ಭಕ್ತರು ನಮಗೆ ಒಂದು ಸುಲಭವಾದ ವಿಧಾನವನ್ನು, ಮಾರ್ಗವನ್ನು ತೋರಿಸುವುದಕ್ಕಾಗಿ ಈ ನಾಮಸ್ಮರಣೆ ಒಂದು ಬಹಳ ಸುಲಭವಾದ ಮಾರ್ಗ. ನಮಗೆ ಪುಣ್ಯಪಾಪಗಳ ತಿಳುವಳಿಕೆಗೆ ಬೇಕಾದ ಜ್ಞಾನ ಉಂಟಾಗಬೇಕಂದ್ರೆ ಮೊದಲನೇ ಸ್ಟೆಪ್ ನಾಮಸ್ಮರಣೆಯಿಂದ, ಮೊದಲು ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ಕಡೆ ಮನಸ್ಸು ಶುದ್ಧವಾಗುತ್ತೆ. ಆಮೇಲೆ ಜ್ಞಾನ ಪಡೆದು ಜ್ಞಾನದ ಮೂಲಕವಾಗಿ ಭಕ್ತಿ, ಭಕ್ತಿ ಮೂಲಕವಾಗಿ ಜ್ಞಾನ ಒಂದಕ್ಕೊಂದು ಸಪೋರ್ಟ್ ಆಗಿ ಬಂದು ಮೆಲ್ಲಗೆ ಸಾಧನೆಯನ್ನು ಮುಂದುವರಿಸಬೇಕು. ಸೊ ಇಲ್ಲಿ ನಾಮಸ್ಮರಣೆ ಮಾಡುವುದು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಕ್ಕಳಾಡಿಸುವಾಗ ಮಡದಿಯೊಳ ಅಕ್ಕರದಿ ನಲಿವಾಗ ಅಂಥೇಳಿ. ಸೊ ಮಡದಿ ಅಂದ್ರೆ ಹೆಂಡತಿ. ಸೊ ಹೆಂಡತಿ ಜೊತೆಲಿ ಅಕ್ಕರದಿ ಬಹಳ ಆಸಕ್ತಿಯಿಂದ ನಲಿವಾಗ ವಿಹಾರವನ್ನು ಮಾಡೋದು, ಅವರ ಜೊತೆಲಿ ತಿರುಗಾಡೋದು, ಈ ವಿಧವಾಗಿ ಮಾಡುವಾಗ ಅದರಿಂದ ಮಕ್ಕಳು ಹುಡ್ತಾರೆ. ಮಕ್ಕಳ ಆಡಿಸುವಾಗ ಮಕ್ಕಳನ್ನ ಜೊತೆಲಿ ಆಟ ಆಡಿಕೊಳ್ಳೋದು, ಮಕ್ಕಳ ಜೊತೆಲಿ ಕಾಲ ಕಡಿಯೋದು, ಮಕ್ಕಳ ಜೊತೆಲಿ ಆಡ್ಕೊಂತ ಇರುವಾಗ ವೈಲ್ ಡೂಯಿಂಗ್ ದಟ್ ಅಂತೇಳಿ. ಸೊ ಹೆಂಡತಿ ಜೊತೆಲಿ ಸಮಯವನ್ನು ಕಳೆಯುವಾಗ, ಮಕ್ಕಳ ಜೊತೆಲಿ ಆಡ್ತಾ ಇರುವಾಗ, ಅಷ್ಟೇ ಅಲ್ಲದೆ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳು ಏರಿ ಮೆರೆವಾಗ. ಹಯ ಅಂದ್ರೆ ಕುದುರೆ, ಪಲ್ಲಕ್ಕಿ ಅಂದ್ರೆ ಪ್ಯಾಲೆಂಕ್ವಿನ್ ಅಂತೇಳಿ ಪಲ್ಲಕ್ಕಿ. ಸೊ ಪಲ್ಲಂಕಿಕ. ಅದಾದ ಮೇಲೆ ಗಜ ಆನೆ ಮೊದಲಾದಂತಹ ವಾಹನಗಳು, ಈ ಮುಂತಾದ ವಾಹನಗಳು, ಈ ವಾಹನಗಳ ಮೇಲೆ ಏರಿ ಮೆರೆವಾಗ. ಸೊ ಬೇರೆ ವಾಹನಗಳು ಕೂಡ ನಾವು, ಅನೇಕ ವಿಧವಾದ ಮಾಡರ್ನ್ ವಾಹನಗಳು ಕೂಡ ಬಂದಿದೆ. ಎಲ್ಲ ವಾಹನಗಳನ್ನು ಏರಿ ಸುತ್ತಾಡುವಾಗ, ಬಿಕ್ಕುವಾಗ, ಬಿಕ್ಕು ಅಂದ್ರೆ ಹಿಕ್ಕಪ್ ಅಂತೀವಲ್ವ, ಸೊ ಹಿಕ್ಕಪ್ಸ್ ಬಿಕ್ಕೋದು. ಸೊ ಬಿಕ್ಕುವಾಗ ಆಕಳಿಸ್ತಲಿ ಯಾನಿಂಗ್ ಅಂತೀವಿ. ಸೊ ಆಕಳಿಸ್ತಲಿ ಆಕಳಿಸಕ್ಕೆ ಆಕಳಿಕೆ ಬರುವಾಗ ದೇವಕಿ ತನಯನ ದೇವಕಿ ಪುತ್ರನಾದ ಶ್ರೀಕೃಷ್ಣ ಪರಮಾತ್ಮನ ಅಂದ್ರೆ ಪರಮಾತ್ಮನ ನಾನಾ ವಿಧ ರೂಪಗಳ ಅನೇಕ ರೂಪಗಳನ್ನು ಯಾವ ರೂಪವಾದರೂ ಎಲ್ಲ ರೂಪಗಳನ್ನು ನೆನೆಯುತಿಹ ನೆನೆಯುವಂತಹ ಸ್ಮರಣೆ ಮಾಡುವಂತಹ ನರನು ಅಂತ ಮನುಷ್ಯನು ನರ ಅಂದ್ರೆ ಮನುಷ್ಯ ನರನು ಸಿಕ್ಕನು ಸಿಕ್ಕ ಹಾಕೋದಿಲ್ಲ ಯಮದೂತರಿಗೆ ಯಮ ಪಾಶಕ್ಕೆ ಯಮದೂತರು ಬಂದಾಗ ಅವರಿಗೆ ಸಿಗುವುದಿಲ್ಲ. ಆವಲ್ಲಿ ನೋಡಿದರು ಯಾವ ಕಡೆಯಿಂದ ನೋಡಿದರೂ ಕೂಡ ಇದೇ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂತಹ ಯಾವ ಪ್ರಮಾಣಗಳನ್ನು ಆಗಮಗಳಲ್ಲಿ ನೋಡಿದಾಗ ಇದೇ ನಮಗೆ ಸಿಗುವಂತಹ ಪ್ರಮಾಣ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಮೇಲ್ನೋಟದ ಅರ್ಥ. ಅಂದ್ರೆ ಎಲ್ಲ ಕಾಲದ ಯಾವುದೇ ನಾವು ಲೌಕಿಕ ಕಾರ್ಯಗಳು ಮಾಡುವಾಗ ಕೂಡ ಎಲ್ಲ ಲೌಕಿಕ ಕಾರ್ಯಗಳಲ್ಲಿಯೂ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಸರಿ, ಅದು ನಿಜವೇ. ಆದರೆ ಇಲ್ಲಿ ಇನ್ನು ಹೆಂಡತಿ ಮಕ್ಕಳಂತ ಹೇಳಿದ್ರೆ ಹೆಂಡತಿ ಮಕ್ಕಳು, ಹೆಂಡತಿ ಅನ್ನೋದು ಪುರುಷ ಗಂಡಸಿಗೆ ಒಬ್ಬನಿಗೆ ಇರ್ತಾನೆ. ಸೊ ಇದು ಗಂಡಸರಿಗೆ ಹೇಳಿದ್ದ, ಮತ್ತೆ ಹೆಂಗಸರ ಗತಿ ಏನು ಅಂತ ಹೇಳಿದ್ರೆ ಇಲ್ಲಿ ಮಡದಿ ಹೆಂಡತಿ ಅಂತ ಹೇಳಿದರೆ ಇನ್ನು ಒಳಗಿನ ಅರ್ಥ ನೋಡಿದರೆ ಎಲ್ಲರಿಗೂ ಗಂಡಸರಿಗೆ ಹೆಂಗಸರು ಎಲ್ಲರಿಗೂ ಹೆಂಡತಿ ಸದೃಶವಾದ ಹೆಂಡತಿ ಅಂದ್ರೆ ಯಾವಾಗಲೂ ನಮಗೆ ಕಂಪನಿ ಕೊಡ್ತಾ ನಮ್ಮ ಜೊತೆ ಇರುವಂತಹವ್ರು. ಸೊ ಹೆಂಡತಿ ಸದೃಶವಾದ ನಮ್ಮ ಅಂದ್ರೆ ಜೀವ ಪ್ರತಿಯೊಂದು ಜೀವನಿಗೆ ಕೂಡ ಗಂಡಸಾಗಲಿ ಹೆಂಗಸು ಆಗಲಿ ಅವರಿಗೆ ಇಬ್ಬರು ಹೆಂಡತಿರು ಇದ್ದಾರೆ ಅಂದ್ರೆ ಒಬ್ಬರು ಕೂಡ ಅಲ್ಲ, ನಾಟ್ ಓನ್ಲಿ ಒನ್ ವೈಫ್ ಬಟ್ ಟೂ ವೈಫ್ಸ್. ಏನು ಅಂತ ಹೇಳಿದ್ರೆ ಸುಬುದ್ಧಿ ದುರ್ಬುದ್ಧಿ ಅನ್ನುವಂತ ಇಬ್ಬರು ಹೆಣ್ಣಂದಿರು ಅಂತ ಹೇಳಿ ಟೂ ವೈಫ್ಸ್. ಸೊ ಸುಬುದ್ಧಿ ಒಳ್ಳೆ ಬುದ್ಧಿ, ದುರ್ಬುದ್ಧಿ ಕೆಟ್ಟ ಬುದ್ಧಿ ಅನ್ನುವ, ಯಾಕೆಂದ್ರೆ ನಮಗೆ ಯಾವಾಗಲೂ ಕಂಪನಿ ಹೆಣ್ಣಂದಿರಾದ್ರೂ ಇಲ್ಲಿ ಲೌಕಿಕ ವಿಷಯದಲ್ಲಿ ವೆನ್ ಯು ಗೋ ಟು ಆಫೀಸ್ ದೇರ್ ಆರ್ ಸಮ್ ಅಕೇಷನ್ಸ್ ವೆನ್ ದೇ ಆರ್ ನಾಟ್ ವಿತ್ ಯು ವಿತ್ ಅಸ್ ಈವನ್ ವೆನ್ ವಿ ಆರ್ ಇನ್ ಎ ವೇಕ್ಫುಲ್ ಸ್ಟೇಟ್. ಆದ್ರೆ ಇವರು ಈ ಸುಬುದ್ಧಿ ದುರ್ಬುದ್ಧಿ ಅನ್ನೋದು ಯಾವಾಗಲೂ ಬಿಡದೇ ಇರುವಂತಹ ಹೆಣ್ಣಂದಿರು. ಸೊ ಯಾವಾಗಲೂ ಗಂಡಸರಿಗಾಗಲಿ ಹೆಂಗಸರಿಗಾಗಲಿ ಸುಬುದ್ಧಿ ದುರ್ಬುದ್ಧಿ ಅನ್ನುವ ಇಬ್ಬರು ಹೆಣ್ಣಂದಿರು ಯಾವಾಗಲೂ ಕಂಪನಿ ಕೊಡ್ತಾ ಇರ್ತಾರೆ. ಸೊ ಆಸಕ್ತಿಯಿಂದ ನಾವು ನಮಗೆ ಸುಬುದ್ಧಿ ದುರ್ಬುದ್ಧಿ ಯಾವಾಗಲೂ ಬರ್ತಾನೆ ಇರುತ್ತೆ. ಅಂದ್ರೆ ಸಾಮಾನ್ಯ ಜನರಿಗೆ ಎಲ್ಲ ಕಾಲದಲ್ಲಿಯೂ ಸುಬುದ್ಧಿ ದುರ್ಬುದ್ಧಿ ಒಟ್ಟಿಗೆ ಬರ್ತಾ ಇರುತ್ತೆ. ಆದ್ರೆ ಒಂದೊಂದು ಸಾರಿ ಒಂದು ಹೆಂಡತಿ ಮಾತು, ಇಲ್ಲ ಇನ್ನೊಂದು ಸಾರಿ ಇನ್ನೊಂದು ಹೆಂಡತಿ ಮಾತು ಕೇಳ್ತೀವಿ. ಅಂದ್ರೆ ಸುಬುದ್ಧಿಯನ್ನು ಒಳ್ಳೆ ಬುದ್ಧಿಗೆ ಹೇಳಿದ ಮಾತನ್ನು ಕೆಲವು ಸಂದರ್ಭಗಳಲ್ಲಿ ಕೇಳ್ತೀವಿ, ದುರ್ಬುದ್ಧಿ ಹೇಳುವ ಮಾತುಗಳನ್ನು ಕೆಲವು ಸಂದರ್ಭಗಳಲ್ಲಿ ಕೇಳ್ತೀವಿ. ಈ ವಿಧವಾಗಿ ಈ ಇಬ್ಬರು ಹೆಂಡಂದಿರ ಜೊತೆಯಲ್ಲಿ ಆಸಕ್ತಿಯಿಂದ ಬಹಳ ಇಚ್ಛೆಯಿಂದ ನಾವು ನಲಿವಾಗ ಅವರ ಜೊತೆಯಲ್ಲಿ ಕಾಲವನ್ನು ಕಳೀತಾ ಇರುವಾಗ ಅದರ ಮೂಲಕವಾಗಿ ಹುಟ್ಟುವಂತಹ ಮಕ್ಕಳು ಯಾರು ಅಂತ ಹೇಳಿದರೆ ಈ ಸುಬುದ್ಧಿ ದುರ್ಬುದ್ಧಿಗಳ ಮೂಲಕವಾಗಿ ನಮಗೆ ಉತ್ಪನ್ನರಾದ ಹುಟ್ಟುವಂತಹ ಮಕ್ಕಳು ನಮಗೆ ಮನಸ್ಸು ಬುದ್ಧಿ ಅಹಂಕಾರ, ಮನಸ್ಸು ಅಹಂಕಾರ ಬುದ್ಧಿ ಚಿತ್ತ ಚೇತನ ಅನ್ನುವ ಈ ಪಂಚ ವಿಧವಾದ ಅಂತಃಕರಣಗಳು ಯಾವುದಿದೋ ಅದು ನಮಗೆ ಇರುವಂತಹ ಐದು ಜನ ಮಕ್ಕಳು ಅಂಥೇಳಿ. ಸೊ ಏನು ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಏನಂದ್ರೆ ಮನಸ್ಸು ಅಂದ್ರೆ ಮನಸ್ಸು ವೈಕಲ್ಪಿಕ ಆಸಿಲೇಷನ್, ಯಾವಾಗಲೂ ಈ ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ ಇಬ್ಬರು ಸುಬುದ್ಧಿ ದುರ್ಬುದ್ಧಿ ಇಬ್ಬರು ಹೆಣ್ಣಂದ್ರೆ ಎರಡು ಮಾತನ್ನು ಹೇಳ್ತಾರೆ. ಆವಾಗ ಮನಸ್ಸು ಇದು ಕೇಳೋದು ಅದು ಕೇಳಬೇಕು ವೈಕಲ್ಪಿಕ ಆಸಿಲೇಟ್ ಆಗುತ್ತೆ ಮನಸ್ಸು. ಆವಾಗ ಕೊನೆಗೆ ಒಂದೊಂದ್ಸಾರಿ ಬುದ್ಧಿ ನಿಶ್ಚಯ ಜ್ಞಾನ ಕೊಡುತ್ತೆ, ಅದು ಸುಬುದ್ಧಿಯ ಮಾತು ಕೇಳಬಹುದು ಇಲ್ಲ ದುರ್ಬುದ್ಧಿ ಎನ್ನುವ ಮಾತು ಕೇಳ ಗುಡ್ ಸುಬುದ್ಧಿ ಅಂದ್ರೆ ಒಳ್ಳೇದು, ಒಳ್ಳೇದು ಯಾವ್ದು ಹೇಳುತ್ತೋ ಗುಡ್ ವರ್ಡ್ಸ್, ಇಲ್ಲ ಕೆಟ್ಟದು ದುರ್ಬುದ್ಧಿ ಬ್ಯಾಡ್ ಇಂಟೆಂಟ್ ಗುಡ್ ಇಂಟೆಂಟ್. ಇಬ್ಬರು ಬಂದಾಗ ಯಾವುದೋ ಒಬ್ಬದು ನಿಶ್ಚಯ ಆಗುತ್ತೆ ಅದು ಬುದ್ಧಿ. ಬುದ್ಧಿ ನಮಗೆ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಆ ಸುಬುದ್ಧಿ ದುರ್ಬುದ್ಧಿಗಳ ಮೂಲಕವಾಗಿ ನಮಗೆ ಆಕ್ಷನ್ ನಲ್ಲಿ ಬರುವಂತಹದ್ದು ಇನ್ನೊಂದು ಬುದ್ಧಿ. ಬುದ್ಧಿ ನಮಗೆ ಬೋಧನೆ ಬರುತ್ತೆ, ಓಕೆ ಒಳ್ಳೇದಕ್ಕೆ ಕೇಳೋಣ ಕೆಟ್ಟದ್ದು ಕೇಳೋಣ ಅಂತ ಯಾವುದೋ ಒಂದು ನಿಶ್ಚಯ ಮಾಡ್ಕೊಳ್ತೀವಿ, ಅದು ಬುದ್ಧಿಯಿಂದ ಆಗುತ್ತೆ. ಆ ನಿಶ್ಚಯ ಮಾಡಿಕೊಂಡು ಕಾರ್ಯವನ್ನು ಮಾಡ್ತೀವಿ. ಇದೆಲ್ಲ ಮಾಡಲಿಕ್ಕೆ ನಮಗೆ ಅವೇರ್ನೆಸ್, ನಾನು ಅನ್ನುವ ಒಂದು ಅವೇರ್ನೆಸ್ ಬೇಕು. ನಾನು ಅನ್ನೋ ಅವೇರ್ನೆಸ್ ಅಹಂಕಾರ ಕೊಡುತ್ತೆ, ಅಷ್ಟೇ ಅಲ್ಲದೆ ನಾನೇ ಮಾಡ್ತಾ ಇದ್ದೀನಿ ಅಂತ ನಮಗೆ ಆ ಗರ್ವವನ್ನು ಕೂಡ ಅಹಂಕಾರ ಕೊಡುತ್ತೆ. ಎರಡು ಅಹಂಕಾರಕ್ಕೆ ಎರಡು ಮುಖಗಳು, ಒಳ್ಳೆದು ಕೆಟ್ಟದ್ದು ಎರಡು ಕೂಡ ಅಹಂಕಾರದ ಮೂಲಕವಾಗಿ ಬರುತ್ತೆ. ಅವೇರ್ನೆಸ್, ಇನ್ನೊಂದು ಅಹಂಕಾರ ನಾನೇ ಮಾಡ್ತಾ ಇದ್ದೀನಿ ಆರೋಗ್ಯನ್ಸ್, ಎರಡೂ ಬರುತ್ತೆ. ಇವೆಲ್ಲ ಮಾಡಿ ಮಾಡಿದಾಗ ನಮಗೆ ಚಿತ್ತ, ನಮಗೆ ಚಿತ್ತ ಅನ್ನೋದು ಶಾರ್ಟ್ ಟರ್ಮ್ ಮೆಮೊರಿ, ಅದು ಶಾರ್ಟ್ ಟರ್ಮ್ ಮೆಮೊರಿ ನಮಗೆ ಕೊಡುತ್ತೆ. ಚೇತನ ಏನು ಮಾಡುತ್ತೆ, ಅದು ಲಾಂಗ್ ಟರ್ಮ್ ಮೆಮೊರಿ. ಸೊ ಅಂದ್ರೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕೂಡ ಕರ್ಕೊಂಡು ಹೋಗುವಂತಹ ಮೆಮೊರಿ ಕೊಡುವಂತಹದ್ದು ಚೇತನ. ಈ ವಿಧವಾಗಿ ಈ ಐದು ಜನ ಮಕ್ಕಳು ಈ ಸುಬುದ್ಧಿ ದುರ್ಬುದ್ಧಿಗಳ ಮೂಲಕವಾಗಿ ನಮಗೆ ಹುಟ್ಟಿರ್ತಾರೆ ಅಂತಃಕರಣಗಳು. ಈ ಐದು ಅಂತಃಕರಣಗಳ ಮೂಲಕವಾಗಿ ನಾವು ಏನು ಮಾಡ್ತಾ ಇರ್ತೀವಿ, ಆಟ ಆಡ್ಕೊಳ್ತಾ ಇರ್ತೀವಿ. ವಿ ಕೀಪ್ ಪ್ಲೇಯಿಂಗ್. ಮಕ್ಕಳಾಡಿಸುವಾಗ ಅಂದ್ರೆ ಈ ಪಂಚ ಅಂತಃಕರಣಗಳ ಮೂಲಕವಾಗಿ ನಾವು ಈ ಸುಬುದ್ಧಿ ದುರ್ಬುದ್ಧಿಗಳ ಜೊತೆಗಾಗಿ ನಾವು ಆಟ ಆಡ್ಕೊಳ್ತಾ ಇರ್ತೀವಿ. ಅಂದ್ರೆ ನಾವು ಆಟ ಆಡುವುದಂದ್ರೆ ಏನು, ಒಳ್ಳೆ ಕೆಲಸಗಳು ಕೆಟ್ಟ ಕೆಲಸಗಳು ಸತ್ಕರ್ಮ ದುಷ್ಕರ್ಮಗಳು ಮಾಡುವುದು. ಆಟ ಆಡುವುದಂದ್ರೆ ಪುಣ್ಯಪಾಪಗಳನ್ನು ಮಾಡುವುದೇ ಒಂದು ಆಟ. ಸೊ ನಮ್ಮ ಜೀವನದ ಆಟ ಈ ಜೀವನದ ಆಟೆಯಲ್ಲಿ ಪುಣ್ಯಪಾಪಗಳ ಆಟ ಯಾವುದಿದೋ ಅದನ್ನು ನಡೆಸ್ತಾ ಇರ್ತೀವಿ. ಈ ಆಟವನ್ನು ನಡೆಸುವಾಗ ನಮಗೆ ಏನಾಗತ್ತೆ ಅಂತ ಹೇಳಿದರೆ, ಇದಕ್ಕೆ ಮನೆ ಬೇಕು. ಸೊ ಹೆಂಡತಿ ಮಕ್ಕಳ ಜೊತೆ ನಾವು ಎಲ್ಲಿ ಆಟ ಆಡ್ತೀವಿ? ನಮ್ಮ ಮನೆಯಲ್ಲಿ. ವಿ ಹ್ಯಾವ್ ಎ ರೆಸಿಡೆನ್ಸ್, ನಮಗೆ ಪ್ಲೇಸ್ ಆಫ್ ರೆಸಿಡೆನ್ಸ್ ಬೇಕು. ಒಂದು ಮನೆ ಇದ್ದರೆ ಆ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತೀವಿ. ಇಲ್ಲಿ ಪ್ಲೇಸ್ ಆಫ್ ರೆಸಿಡೆನ್ಸ್ ಏನು ಅಂತ ಹೇಳಿದರೆ, ನಮಗೆ ಈ ಎಲ್ಲದಕ್ಕೂ ಬೇಕಾದ ಪ್ಲೇಸ್ ಆಫ್ ರೆಸಿಡೆನ್ಸ್ ನಮಗೆ ಒಂದು ಮನೆಯಲ್ಲ, 10 ಮನೆಗಳಿವೆ ಅಂತ ಹೇಳಿ. ದಶ ಇಂದ್ರಿಯಗಳು, 10 ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಈ 5 5 10 ಒಟ್ಟಿಗೆ 10 ಮನೆಗಳು, ಹೌಸಸ್. ವಿ ಹ್ಯಾವ್ 10 ಹೌಸಸ್, ನಾಟ್ 1 ಹೌಸ್. ಈ 10 ಮನೆಗಳಲ್ಲಿಯೂ ಕೂಡ ನಾವು ಆಟಗಳನ್ನು ಆಡ್ತಾ ಇರ್ತೀವಿ. ಅಂದ್ರೆ ಈ ಡೂ ಪುಣ್ಯ ಪಾಪ ಕಾರ್ಯಗಳನ್ನು ಈ 10 ಮನೆಗಳು, 5 10 ಹೌಸಸ್ ಉಪಯೋಗ ಮಾಡಿಕೊಂಡು ನಾವು ಮಾಡ್ತಾ ಇರ್ತೀವಿ. ಸೊ ಈ ಪುಣ್ಯ ಪಾಪಗಳ ಕಾರ್ಯಗಳು ನಡೆಯುವ 10 ಮನೆ ಹೌಸಸ್ ಯಾವುದಂದ್ರೆ ಈ ದಶ ಇಂದ್ರಿಯಗಳು. 10 ಇಂದ್ರಿಯಗಳ ಮೂಲಕವಾಗಿ ನಾವು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಕರ್ಮರೂಪವಾದ ಆಟಗಳನ್ನು, ಜೀವನದ ಆಟವನ್ನು ಮಾಡ್ತಾ ಇರ್ತೀವಿ ಅಂತ ಹೇಳಿ. ಇದು ಮಾಡುವಾಗ ನಮಗೆ ಇನ್ನು ಏನಾಗತ್ತೆ ಅಂತ ಹೇಳಿದರೆ, ಈ ಇಂದ್ರಿಯಗಳೆನ್ನುವ ಈ ಮನೆಯಲ್ಲಿ ಆಟ ಆಡುವಾಗ ನಮಗೆ ಎಷ್ಟೋ ಭಾವನೆಗಳೇನೇನೋ ಬರುತ್ತೆ. ಈ ಭಾವನೆಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿದರೆ, ಅದಕ್ಕೆ ನಾವು ಪಲ್ಲಕ್ಕಿ, ಹಯ, ಪಲ್ಲಕ್ಕಿ, ಗಜ ಮೊದಲಾದ ವಾಹನಗಳನ್ನು ಏರಿ ಮೆರೆದಂತೆ ಇರುತ್ತೆ ಅಂತ ಹೇಳಿ. ಏನು ಈ ವಾಹನಗಳು? ಇದನ್ನು ಮೆರೆಯೋದಂದ್ರೆ ಏನು? ಮೆರವಣೆ ಮಾಡೋದು. ಯಾವ ವಾಹನಗಳಲ್ಲಿ ಮೆರವಣೆ ಮಾಡ್ತೀವಿ? ಹಯ, ಕುದುರೆ. ಕುದುರೆ ಅಂತ ಯಾಕೆ ಹೇಳಿದೆ? ಕುದುರೆ ಅಂದ್ರೆ ಏನಂದ್ರೆ, ನಮಗೆ ಕಾಮನೆ ಡಿಸೈರ್ಸ್, ಯಾವ್ದು ಯಾವ್ದು ಡಿಸೈರ್ಸ್ ಬರುತ್ತೋ ಅವೆಲ್ಲವೂ ಕುದುರೆಗಳ ಜೊತೆಯಲ್ಲಿ ಕಂಪೇರ್ ಮಾಡಿದ್ದಾರೆ. ಇಲ್ಲಿ ಕುದುರೆ ಅಂದ್ರೆ ಅಲಗಾರಿಕಲ್ ಮೀನಿಂಗ್, ಎಲ್ಲ ಕೂಡ ಅಲಗಾರಿಕಲ್ ನೋಡ್ರಿ, ಬ್ಯೂಟಿಫುಲ್ ಅಲಗಾರಿಕಲ್ ಮೀನಿಂಗ್. ಸೊ ನಾವು ಈ ಅಲಗರಿಯನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟೊಂದು ಒಂದು ಸಾರ್ಥಕತೆ ಅಂದ್ರೆ, ನಮಗೆ ಈ ನಾಮಸ್ಮರಣೆದ ಮಹಾತ್ಮೆ ತಿಳಿಯಬೇಕಂದ್ರೆ ಈ ಮೊಟ್ಟ ಮೊದಲು ತಿಳಿಯಬೇಕಾಗಿದ ಈ ಅಲಗಾರಿಕಲ್ ಆಸ್ಪೆಕ್ಟ್ ತಿಳ್ಕೊಂಡ್ರೆ ಇಷ್ಟರ ಒಳಗೂ ಕೂಡ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡಿದ್ರೆ ಇವೆಲ್ಲದರಲ್ಲಿ ನಮಗೆ ಪರಮಾತ್ಮನ ಒಂದು ಗೈಡೆನ್ಸ್, ರಕ್ಷಣೆ ಬರುತ್ತೆ ಅನ್ನೋದು. ಸೊ ಇಲ್ಲಿ ಕುದುರೆ ಫಾಸ್ಟ್ ಆಗಿ ಹೋಗುತ್ತೆ, ಬೇಗ ಶೀಘ್ರವಾಗಿ ಓಡುವಂತಹದ್ದು ಕುದುರೆ. ನಮಗೆ ಡಿಸೈರ್ಸ್ ದೇ ಕಮ್ ಸೋ ಫಾಸ್ಟ್. ಒಂದು ಡಿಸೈರ್ ಫುಲ್ಫಿಲ್ ಆಗತ್ತಲೋ ಇನ್ನೊಂದು, ಇನ್ನು ಆ ಡಿಸೈರ್ ಫುಲ್ಫಿಲ್ ಆಗಲಕ್ಕೆ ಮುಂಚೆನೆ ವಿ ಗೆಟ್ ಅನದರ್ ಡಿಸೈರ್. ಡಿಸೈರ್ಸ್ ಕಮ್ ಟು ಅಸ್ ವೆರಿ ಫಾಸ್ಟ್. ಬೇಗೆ 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 ಒಂದು ಇಚ್ಛೆ, ಕಾಮನೆಗಳು ಬರುವ ಅದು ಬೇಗೆ ಬೇಗೆ ಬರುತ್ತೆ. ಅದಕ್ಕೆ ಕುದುರೆಗಳ ಜೊತೆಯಲ್ಲಿ ಕಂಪೇರ್ ಮಾಡಿದ್ದಾರೆ. ಕಾಮನೆಗಳು, ಡಿಸೈರ್ಸ್ ಅನ್ನೋದು ಕುದುರೆಗಳಿದ್ದಂತೆ, ಅದರ ಮೇಲೆ ಓಡ್ತಾ ಇರ್ತೀವಿ ನಾವು ಯಾವಾಗಲೂ. ಒಂದು ಯಾವಾಗಲೂ ಓಡುವಂತಹದ್ದು ಕುದುರೆಗಳು. ಅದಾದ ಮೇಲೆ ಪಲ್ಲಕ್ಕಿ, ಪಲ್ಲಕ್ಕಿ ಅಂದ್ರೆ ಪ್ಯಾಲಂಕ್ವಿನ್, ಆಂದೋಳಿಕ ಅಂತ ಕರಿತೀವಿ. ಈ ಪಲ್ಲಕ್ಕಿ ಮೇಲೆ ನಾವು ವಾಹನ, ಈ ಪಲ್ಲಕ್ಕಿ ವಾಹನ ಏನಂದ್ರೆ ಕ್ರೋಧ ಇಲ್ಲ ಸಿಟ್ಟು, ಕೋಪ ಅನ್ನೋದು ಪಲ್ಲಕ್ಕಿ ಇದ್ದಂತೆ. ಯಾಕೆ ಪಲ್ಲಕ್ಕಿ ಜೊತೆಯಲ್ಲಿ ಕಂಪೇರ್ ಮಾಡಿದ್ದಾರೆ ಅಂದ್ರೆ, ಪಲ್ಲಕ್ಕಿ ಹ್ಯಾಂಡಲ್ಸ್ ಅದು ಕ್ಯಾರಿ ಮಾಡೋದು ವಕ್ರವಾಗಿರುತ್ತೆ. ಸಿಟ್ಟು ಅನ್ನೋದು ನಮಗೆ ವಕ್ರತ್ವವನ್ನು ಅಂದ್ರೆ ನಮ್ಮ ಬುದ್ಧಿಯನ್ನು ಸರಿಯಾಗಿ ಏನಂತಾರೆ, ರುಜುತ್ವದಿಂದ ಸ್ಟ್ರೈಟ್ ಫಾರ್ವರ್ಡ್ ಥಿಂಕಿಂಗ್ ಇರೋದಿಲ್ಲ. ಒನ್ ಹೂ ಇಸ್ ವೆರಿ ಆಂಗ್ರಿ, ಹಿಸ್ ಥಿಂಕಿಂಗ್ ವೋಂಟ್ ಬಿ ಸ್ಟ್ರೈಟ್ ಫಾರ್ವರ್ಡ್. ಸೊ ಅದಕ್ಕೆ ಪಲ್ಲಕ್ಕಿ ಹೇಗೆ ಬೊಗ್ಗಿರುತ್ತೋ, ವಕ್ರವಾಗಿರುತ್ತೋ, ಅದೇ ವಿಧವಾಗಿ ನಮಗೆ ಬುದ್ಧಿ ವಕ್ರವಾಗುವಂತೆ ಮಾಡುತ್ತಕ್ಕೋಸ್ಕರ ನಮಗೆ ಕ್ರೋಧವನ್ನು ಪಲ್ಲಕ್ಕಿ ಜೊತೆ ಕಂಪೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪಲ್ಲಕ್ಕಿಯಲ್ಲಿ ನಾವು ಕೂತ್ಕೊಂಡ್ರೆ ಅದು ಹಾಗೆ ಓಡೋದಿಲ್ಲ, ಇನ್ನೊಬ್ರು ಯಾರೋ ಕ್ಯಾರಿ ಮಾಡಬೇಕು. ಸಂಬಡಿ ಹ್ಯಾಸ್ ಟು ಕ್ಯಾರಿ ದ ಪ್ಯಾಲಂಕಿನ್. ನಮಗೆ ಸಿಟ್ಟು ಬಂದಾಗ ನಮ್ಮ ಸ್ವತಃ ಬುದ್ಧಿ ಶೂನ್ಯವಾಗಿಬಿಡುತ್ತೆ, ಬೇರೆಯವರೇ ನಮಗೆ ಸಹಾಯ ಮಾಡಬೇಕಾಗಿರುತ್ತೆ. ಕ್ರೋಧ ಬಂದಾಗ ನಮ್ಮ ಕ್ರೋಧದಲ್ಲಿ ನಮಗೆ ಸ್ವತಃ ಶಕ್ತಿ ಹೊರಟೋಗುತ್ತೆ, ಅಂದ್ರೆ ವಿ ಬಿಕಮ್ ಹೆಲ್ಪ್ಲೆಸ್, ವಿ ಡಿಪೆಂಡ್ ಆನ್ ಸಮ್ವನ್ ಎಲ್ಸ್ ವೆನ್ ವಿ ಆರ್ ಆಂಗ್ರಿ. ಸೊ ಆ ಕಾರಣದಿಂದ ಈ ಕ್ರೋಧವೆನ್ನುವುದು ಪಲ್ಲಕ್ಕಿ ಇದ್ದಂತೆ. ಸೊ ಅದರಲ್ಲಿ ನಾವು ಕೂತ್ಕೊಂಡ್ರೆ, ಕ್ರೋಧದಲ್ಲಿ ಕೂತ್ಕೊಂಡ್ರೆ ಇನ್ನೊಬ್ಬರು ಹೊತ್ಕೊಂಡು ಹೋಗಬೇಕು ಹೊರತು ನಾವು ಸ್ವತಃ ಆಲೋಚನೆ ಮಾಡುವ ಶಕ್ತಿ ನಮಗೆ ಹೊರಟೋಗುತ್ತೆ. ಸೊ ಅದಕ್ಕೆ ಪಲ್ಲಕ್ಕಿಯನ್ನು ಕ್ರೋಧದ ಜೊತೆಯಲ್ಲಿ ಕಂಪೇರ್ ಮಾಡಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಗಜ ಅಂದ್ರೆ ಆನೆಗಳು, ಎಲಿಫೆಂಟ್ಸ್. ಈ ಎಲಿಫೆಂಟ್ಸ್ ಯಾವುದು ಅಂದ್ರೆ, 8 ದಿಕ್ಕುಗಳಲ್ಲಿ 8 ಆನೆಗಳು, ಅಷ್ಟ ದಿಗ್ಗಜ ಅಂತ ಕರೀತಾರೆ. ಇದು ಇದಕ್ಕೆ ಈ 8 ದಿಕ್ಕುಗಳಲ್ಲಿರುವಂತಹ 8 ಆನೆಗಳ ಜೊತೆಯಲ್ಲಿ ಕಂಪೇರ್ ಮಾಡುವಂತಹದ್ದು ಗಜಗಳು ಅಂದ್ರೆ ಆನೆಗಳು, ಅಷ್ಟ ಮದಗಳು ಅಂತ ಹೇಳಿ. 8 ಕೈಂಡ್ಸ್ ಆಫ್ ಆರೋಗೆನ್ಸಸ್. ಮದ ಅಂದ್ರೆ ಆರೋಗೆನ್ಸ್ ಅಂತ ಹೇಳಿ. ಆನೆ ಮದವೇರಿದ ಆನೆ ಅಂತ, ದಟ್ ಮೀನ್ಸ್ ಇಂಟಾಕ್ಸಿಕೇಟೆಡ್. ಮದ ಅನ್ನೋ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಅರ್ಥ ಆರೋಗೆನ್ಸ್, ಗರ್ವ ಅನ್ನೋದು ಮದ ಅನ್ನೋ ಶಬ್ದಕ್ಕೆ. ಇನ್ನೊಂದು ಅರ್ಥ ಮದ ಅಂತ ಹೇಳಿದರೆ ಇಂಟಾಕ್ಸಿಕೇಟೆಡ್. ವೆನ್ ದ ಎಲಿಫೆಂಟ್ಸ್ ಆರ್ ಇಂಟಾಕ್ಸಿಕೇಟೆಡ್ ದೇ ಆರ್ ವೆರಿ ವೈಲ್ಡ್. ನಾವು ಮದ ಅಂದ್ರೆ ಮದವೇರಿದಾಗ ನಾವು ಇಂಟಾಕ್ಸಿಕೇಟೆಡ್ ಆದಂತೆ ಆಗಿರ್ತೀವಿ. ಸೊ ವೆನ್ ವಿ ಗೆಟ್ ಆರೋಗೆಂಟ್, ಎಕ್ಸ್ಟ್ರೀಮ್ಲಿ ಆರೋಗೆಂಟ್, ವಿ ಬಿಕಮ್ ಇಂಟಾಕ್ಸಿಕೇಟೆಡ್. ಅದಕ್ಕೆ ನಮಗೆ ಗಜಗಳು ಆನೆಗಳ ಜೊತೆಯಲ್ಲಿ ಕಂಪೇರ್ ಮಾಡಿದ್ದು 8 ಆನೆಗಳು, 8 ಮದಗಳು. 8 ಮದಗಳನ್ನು 8 ವಿಧವಾದ ಗರ್ವಗಳು ಅಂದ್ರೆ ಧನಮದ ಇರಬಹುದು, ಇಲ್ಲ ಪುತ್ರ ಮದ ಈ ವಿಧವಾಗಿ, ಇಲ್ಲ ಉದ್ಯೋಗದ ಮದ ಈ ವಿಧವಾಗಿ, ವಿದ್ಯಾಮದ ಒಂದೊಂದು ಒಂದಕ್ಕೆ ಕಾರಣ 8 ವಿಧವಾದ ಮದಗಳಿರುತ್ತೆ. ಸೊ 8 ಕೈಂಡ್ಸ್ ಆಫ್ ಆರೋಗೆನ್ಸ್ ಇಸ್ ಕಂಪೇರ್ಡ್ ಟು 8 ಎಲಿಫೆಂಟ್ಸ್. ಈ ವಿಧವಾದ 8 ಆನೆಗಳ ಮೇಲೆ ನಾವು ಯಾವಾಗಲೂ ಸವಾರಿ ಮಾಡ್ತಾ ಇರ್ತೀವಿ. ಈ ಮದ ಇದು ಗಜ ಮೊದಲಾದ ವಾಹನಗಳೇರಿ ಎಟ್ಸೆಟ್ರಾ ಅಂತ ಹೇಳಿದ್ದಾರೆ. ಅಂದ್ರೆ ಈ ಇಷ್ಟೇ ಅಲ್ಲ, ನಾವು ಇಷ್ಟಕ್ಕೆ ನಾವು ಸಪೋಸ್ ದಿಸ್ ಆರ್ ದ ಓನ್ಲಿ ಅವರ್ ಡ್ರಾಬ್ಯಾಕ್ಸ್ ಅಂದ್ರೆ ಅಲ್ಲ, ಇಷ್ಟೇ ಅಲ್ಲ, ನಮಗೆ ಬೇಕಾದಷ್ಟು ಡ್ರಾಬ್ಯಾಕ್ಸ್ ಇದೆ. ಮೊದಲಾದ ಅಂದ್ರೆ ಎಟ್ಸೆಟ್ರಾ, ಸೋ ಮೆನಿ ಅದರ್ ಕೈಂಡ್ಸ್ ಆಫ್ ಥಿಂಗ್ಸ್, ವಾಹನಗಳು ಏನು ಎಕ್ಸೆಟ್ರಾ, ಯಾವುದು ಇನ್ನ ಇತರ ವಾಹನಗಳು ಯಾವುದು ನಮಗಿದೆ ಅಂತ ಹೇಳಿದ್ರೆ, ಅರಿಷಡ್ ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಅರಿಷಡ್ ವರ್ಗಗಳು ಯಾವುದಿದೋ, ಸಿಕ್ಸ್ ಕೈಂಡ್ಸ್ ಆಫ್ ಎನಿಮೀಸ್, ಅಂತರ್ ಶತ್ರುಗಳು, ಒಳಗಿರುವಂತಹ ಶತ್ರುಗಳು. ಈ ಅರಿಷಡ್ ವರ್ಗ ಅಂತ ಕರೆಯಲ್ಪಡುವುದು ಇದು ಒಂದು ಆರು ವಾಹನಗಳು ಅಷ್ಟೇ ಅಲ್ಲದೆ, ತಮಸ್ಸು, ಮೋಹ, ಅವಿದ್ಯಾ, ಅಜ್ಞಾನ, ಇದು ನಾವು ಮುಂಚೆ ನೋಡಿದ್ದೀವಿ ಐದು ವಿಧವಾದ ಅವಿದ್ಯೆಗಳಂತ ಹೇಳಿ. ಈ ಐದು ವಿಧವಾದ ತಮೋ ಮೋಹ ಮುಂತಾದ ಐದು ವಿಧವಾದ ಅವಿದ್ಯೆಗಳು ಯಾವುದಿದೋ ಅದು ಐದು ವಿಧವಾದ ವಾಹನಗಳು. ಮತ್ತು ಮೂರು ಗುಣಗಳು, ಸತ್ವರಜಸ್ತಮೋ ಗುಣಗಳು, ಅವು ಮೂರು ವಾಹನಗಳು. ಅಹಂಕಾರ, ಮಮಕಾರಗಳು, ಅದು ಎರಡು ವಾಹನಗಳು. ಇಷ್ಟೇ ಅಲ್ಲದೆ ಇನ್ನು ಎಷ್ಟೋ, ನೀವು ವಾಟ್ ಎವರ್ ಯು ಥಿಂಕ್ ಆಫ್, ನಮ್ಮನ್ನು ತಪ್ಪುದಾರಿಗೆ ಕರ್ಕೊಂಡು ಹೋಗುವಂತಹ, ನಮ್ಮನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗುವಂತಹ ವಾಹನಗಳು. ವಾಹನ ಏನ್ ಮಾಡುತ್ತೆ, ವಿ ಟೇಕ್ಸ್ ಅಸ್ ಇನ್ ಟು ವೇರಿಯಸ್ ಪ್ಲೇಸಸ್, ಮೇಕ್ ಇಟ್ ಕ್ಯಾರೀಸ್ ಅಸ್. ಅದೇ ವಿಧವಾಗಿ ಇವೆಲ್ಲ ನಮ್ಮನ್ನು ಕ್ಯಾರಿ ಮಾಡುತ್ತೆ, ವಿ ಬಿಕಮ್ ಹೆಲ್ಪ್ಲೆಸ್, ದೇ ಕ್ಯಾರಿ ಅಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಅಂದ್ರೆ ನಮ್ಮನ್ನು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ವಾಹನಗಳಿವು. ಈ ವಿಧವಾದ ವಾಹನಗಳನ್ನು ನಾವು ಏರಿ ಸಂಚಾರ ಮಾಡ್ತಾ ಇರ್ತೀವಿ ಅಂತ ಹೇಳಿ. ಸೊ ಗಜ ಮೊದಲಾದ ವಾಹನಗಳು ಏರಿ ಮೆರೆವಾಗ ಅದರ ಮೆರವಣಿಗೆ, ಈ ವಾಹನಗಳನ್ನೆಲ್ಲ ನಾವು ಏರಿ ಮೆರವಣಿಗೆ ಮಾಡ್ತಾ ಇರ್ತೀವಿ. ಸೊ ವಿ ಮೆರವಣಿಗೆ ಮಾಡೋದಂದ್ರೆ ಏನು, ಮೆರೆಯೋದಂದ್ರೆ ಏನು, ವಿ ಎಂಜಾಯ್ ಪ್ರೊಸೆಷನ್. ಸೊ ವೆನ್ ವಿ ಗೋ ಇನ್ ದಟ್ ವಿ ಫೀಲ್, ಓ ಒಂದು ಪ್ರೊಸೆಷನ್ ಅಲ್ಲಿ ನಾವು ಹೋದ್ರೆ ವಿ ಫೀಲ್ ವೆರಿ ಎಕ್ಸೈಟೆಡ್, ವಿ ಫೀಲ್ ವೆರಿ ಹ್ಯಾಪಿ, ಆಹಾ ನಾವು ಒಳ್ಳೆ ಪ್ರೊಸೆಷನ್ ಅಲ್ಲಿ ಹೋಗ್ತಾ ಇದ್ದೀವಿ, ಸಂತೋಷವಾಗಿರುತ್ತೆ. ನಾವು ಅದೇ ವಿಧವಾಗಿ ಈ ಎಷ್ಟು ದೋಷಗಳಿಂದ ಕೂಡಿದ ವಾಹನಗಳಲ್ಲಿ ಸಂಚಾರ ಮಾಡುವಾಗ ಕೂಡ ನಾವು ವಿ ಆರ್ ವೆರಿ ಎಕ್ಸೈಟೆಡ್. ನಮ್ಗೆ ಅಹಂಕಾರ ಬಂದ್ರೆ, ಅಹಂಕಾರ ಬಂತಲ್ವಾ ಅಂತ ನಮಗೆ ವಿಚಾರ ಬರೋದಕ್ಕಿಂತ ಅಹಂಕಾರ ಬಂತ, ಅಹಂಕಾರದಲ್ಲಿ ನಾವು ವಿ ಎಕ್ಸೆಲ್, ವಿ ಕೈಂಡ್ ಆಫ್ ರೆವೆಲ್ ಇನ್ ದಟ್, ವಿ ಗೆಟ್ ಹ್ಯಾಪಿನೆಸ್ ಔಟ್ ಆಫ್ ಇಟ್. ಸೊ ಅದರಲ್ಲೇ ನಾವು ಸಂತೋಷ ಪಡುವುದ ಒಂದು ಪ್ರಯತ್ನ ಮಾಡ್ತೀವಿ. ಈ ಕಾರಣದಿಂದ ಈ ವಾಹನಗಳಲ್ಲೇರಿ ನಾವು ಮೆರವಣಿಗೆ ಮಾಡಿದಂತೆ ಮಾಡ್ತಾ ಇರ್ತೀವಿ ಅಂಥೇಳಿ. ಈ ವಿಧವಾಗಿ ನಾವು ಮಾಡುವಾಗ ಏನಾಗತ್ತೆ ಅಂದ್ರೆ, ಬಿಕ್ಕುವಾಗ ಅಂಥೇಳಿ, ಬಿಕ್ಕೋದಂದ್ರೆ ಹಿಕಪ್ಸ್, ಹಿಕಪ್ಸ್ ಬಿಕ್ಕು ಅಂತ ಕರೆದ್ರೆ ಯಾಕೆ ಬಿಕ್ಕೋದಂದ್ರೆ ಏನು, ವೆನ್ ಹಿಕಪ್ಸ್ ಕಮ್ ಜಸ್ಟ್ ವಿ ಹ್ಯಾವ್ ನೋ ಕಂಟ್ರೋಲ್, ನಮಗೆ ಯಾವ ಒಂದು ಹತೋಟಿಯಲ್ಲಿ ಇರೋದಿಲ್ಲ, ಅದು ಬರ್ತಾ ಇರುತ್ತೆ, ಅಕಸ್ಮಾತ್ ಆಗಿ ಬರುತ್ತೆ, ಅದರಲ್ಲಿ ನಮಗೆ ಕಂಟ್ರೋಲ್ ಇರೋದಿಲ್ಲ. ಅದೇ ವಿಧವಾಗಿ ನಾವು ಬಿಕ್ಕುವಾಗ ಅಂತ ಹೇಳಿದರೆ ನಮಗೆ ಬರುವಂತಹ ನಮ್ಮ ಕೈಲಿ ಇಲ್ಲದೆ, ಅಂದ್ರೆ ನಮಗೆ ಈವನ್ ಯಾವುದು ನಮ್ಮ ಕೈಲಿ ಇಲ್ಲ, ಆದರೂ ಕೂಡ ಈವನ್ ಲೌಕಿಕ ವಿಷಯದಲ್ಲಿ ಕೂಡ ಲಾಭ ಅಲಾಭ, ಸುಖ ದುಃಖ, ಯಾವ ನಮಗೆ ಸುಖ ಬೇಕಂದ್ರೆ ಸುಖ ಬರೋದಿಲ್ಲ, ದುಃಖ ಬೇಕಾ ಬೇಡ ಅಂತ ದುಃಖ ಬರುತ್ತೆ. ಈ ವಿಧವಾಗಿ ನಮ್ಮ ಕೈಲಿಲ್ಲ, ನಮ್ಮ ಕೈಲಿ ಇಲ್ಲದೆ ಇರುವಂತಹ ಲಾಭ ನಷ್ಟ ಸುಖ ದುಃಖ ದ್ವಂದ್ವಗಳು ಅಂತ ಯಾವುದನ್ನು ಕರಿತೀವೋ, ಡ್ಯೂಯಲ್ಸ್ ಆರ್ ದ್ವಂದ್ವ ಅಂತ ಕರಿತೀವಿ. ದ್ವಂದ್ವ ಅಂದ್ರೆ ಎಲ್ಲ ದೇ ಗೋ ಇನ್ ಪೇರ್ಸ್. ಈ ವಿಧವಾಗಿ ಪೇರ್ಸ್ ಪೇರ್ಸ್ ಆಗಿರುವಂತಹ ಯಾವ್ದಾವುದಿದೋ ಅವೆಲ್ಲವಕ್ಕೂ ದ್ವಂದ್ವವಾದ ವಸ್ತುಗಳೆಲ್ಲವೂ ಕೂಡ ನಮಗೆ ಅವು ಬಿಕ್ಕುಗಳು ಬಂದಂತೆ, ದಟ್ ಮೀನ್ಸ್ ದೇ ಆರ್ ಲೈಕ್ ಹಿಕಪ್ಸ್. ಬಿಕ್ಕು ಬಂದಾಗ ಜಸ್ಟ್ ನೋ ಲೈಕ್ ಡಯಾಫ್ರಮ್ ಗೋಸ್ ಅಪ್ ಅಂಡ್ ಡೌನ್, ಸೊ ಅವರ್ ಎಮೋಷನ್ಸ್ ದೇ ಗೋ ಅಪ್ ಅಂಡ್ ಡೌನ್. ಸೊ ನಮಗೆ ಮೇಲೆ ಕಳಗೆ ಮಾಡುವಂತಹ ದ್ವಂದ್ವಗಳು ಯಾವುದಿದೋ ಅವೆಲ್ಲವೂ ಕೂಡ ಬಿಕ್ಕುಗಳು ಬಂದಂತೆ. ಅದಾದ ಮೇಲೆ ಆಕಳಿಸುತ್ತಲಿ ಅಂದ್ರೆ ಆಕಳಿಸುವುದಂದ್ರೆ ನಮಗೆ ಆಕಳಿಸುವುದಂದ್ರೆ ಯಾನಿಂಗ್, ಯಾನಿಂಗ್ ಆಕಳಿಕೆ ಮಾಡ್ತೀವಿ. ಆಕಳಿಕೆ ಬಂದ್ರೆ ಏನಾಗುತ್ತೆ, ದಟ್ ವಿ ಗೆಟ್ ಸೋ ಟೈರ್ಡ್, ಆವಾಗ ಆಕಳಿಕೆ ಬರುತ್ತೆ. ಬಹಳ ನಿದ್ದೆ, ನಿದ್ದೆ ಮೋಹದ ನಿದ್ದೆ ಪರವಶ ಬಂದಾಗ ನಮಗೆ ಆಕಳಿಕೆ ಬರುತ್ತೆ. ಸೊ ಆಕಳಿಸುತ್ತಲಿ ಅಂತ ಹೇಳಿದರೆ ನಿದ್ರೆ ನಿದ್ರೆ ಬರುವುದಂದ್ರೆ ಏನು, ತಂದ್ರ ನಿದ್ರ ಅಂತ ಹೇಳಿ, ಅಂದ್ರೆ ಸ್ಲೀಪಿನೆಸ್, ಸ್ಲೀಪಿ ಮೂಡ್. ಅಂದ್ರೆ ಸ್ಲೀಪಿ ಮೂಡ್ ಇರುವಾಗ ನಮಗೆ ಥಿಂಕಿಂಗ್ ಕಮ್ಮಿ ಆಗಿಬಿಡುತ್ತೆ, ಅಂದ್ರೆ ಜ್ಞಾನ ಕಮ್ಮಿ ಆಗುತ್ತೆ, ನಮಗೆ ಜ್ಞಾನದ ಯೋಚನೆ ಮಾಡುವ ಶಕ್ತಿ ಕಮ್ಮಿ ಆಗೋದು, ಬಾಹ್ಯ ಜ್ಞಾನ ಕಮ್ಮಿ ಆಗುತ್ತೆ, ಅಂತಜ್ಞಾನವು ಕಮ್ಮಿ ಆಗುತ್ತೆ. ಆ ದಶೆ ಯಾವಾಗ ಬರುತ್ತೋ ಅದೆಲ್ಲ ಆಕಳಿಸುತ್ತಲೆ, ಅಂದ್ರೆ ವೆನ್ ಎವರ್ ಅವರ್ ಥಿಂಕಿಂಗ್ ಕೆಪಾಸಿಟಿ ಕಮ್ಸ್ ಡೌನ್, ನಮ್ಮ ಜ್ಞಾನದ ಶಕ್ತಿ ನಮಗೆ ಎಲ್ಲ ಅವರವರಿಗಿರುವ ಜ್ಞಾನದ ಶಕ್ತಿ ಇದ್ದ ಜ್ಞಾನವೂ ಕೂಡ ಕಮ್ಮಿ ಆಗುತ್ತೆ, ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಬರುತ್ತಲ್ವಾ. ಈ ವಿಧವಾಗಿ ಆ ಜ್ಞಾನದ ಶಕ್ತಿ ಕಮ್ಮಿ ಆದಾಗ ನಿದ್ರಾವಸ್ಥೆ ಬಂದಾಗ ಆವಾಗ ಕೂಡ ಆಕಳಿಸುತ್ತಲಿ ದೇವಕ್ಕಿತನಯನ, ಇವೆಲ್ಲ ನಡೀತಾ ಇರುವಾಗ ಕೂಡ ನಾವು ದೇವಕ್ಕಿತನಯನ, ಇಷ್ಟು ಒಂದು ಕಷ್ಟಗಳಲ್ಲಿ ನಾವು ಪರಮಾತ್ಮನ ಸ್ಮರಣೆ ಮಾಡಬೇಕು. ಪರಮಾತ್ಮನೇ ನಾನು ಅಸ್ವತಂತ್ರ, ನೀನು ಸ್ವತಂತ್ರ, ನನ್ನ ಕೈಲಿ ಏನಿಲ್ಲ, ಇದು ನೀನು ನನ್ನಿಂದ ಮಾಡಿಸ್ತಾ ಇದ್ದಿ, ನೀನು ಬಿಂಬರೂಪನಾಗಿದ್ದಿ, ನಾನು ಪ್ರತಿಬಿಂಬನಾಗಿದ್ದೀನಿ, ಇಂತಹ ಬಿಂಬರೂಪನಾದ ನೀನು ನನ್ನನ್ನು ಗೈಡ್ ಮಾಡಬೇಕು, ನನಗೆ ಪ್ರೇರಣೆ ಕೊಡಬೇಕು, ನನಗೆ ಪ್ರೇರಣೆ ಕೊಟ್ಟು ನನ್ನ ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು ಅಂತ ಹೇಳಿ ಪರಮಾತ್ಮನನ್ನು ನೆನೆಯುತ್ತಿರುವ, ನೆನೆಯುವಂತಹ, ಸ್ಮರಣೆ ಮಾಡುವಂತಹ ದೇವಕ್ಕಿತನಯನ, ದೇವಕಿ ಪುತ್ರನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೀನು ಲೀಲಾ ಪುರುಷನಾಗಿದ್ದಿ, ಈ ವಿಧವಾಗಿ ದೇವಕಿ ಮಗನಾಗಿ ಜನ್ಮ ತೆಗೆದಿದ್ದೀಯ, ನೀನು ನಿನಗೆ ಜನ್ಮಾದಿಗಳೇ ಇಲ್ಲ, ಅವತಾರ ಪುರುಷನಾಗಿದ್ದಿ, ಕೇವಲ ಲೋಕದೃಷ್ಟಿಯಲ್ಲಿ ಮಾತ್ರ ನೀನು ಈ ವಿಧವಾಗಿ ದೇವಕಿ ಗರ್ಭದಲ್ಲಿ ಜನಿಸಿದಂತೆ ನಟನೆ ಮಾಡಿದ್ದಿ. ಇಂತಹ ನೀನು ಪರಮಪುರುಷನಾದ ನೀನು, ದೇವಕಿತನೆಯನಾದ ನೀನು ನನಗೆ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು, ನನಗೆ ನಿತ್ಯಸ್ಮರಣೆಯನ್ನು ಕೊಡಬೇಕು ಅಂಥೇಳಿ ಪರಮಾತ್ಮನನ್ನು ನೆನೆಯುವುದು. ನೆನೆಯುವುದಂದ್ರೆ ಅದರಲ್ಲೇ ನಾವು ತನ್ಮಯರಾಗಿರಬೇಕು. ಈ ವಿಧವಾಗಿ ಇರುವಂತಹ ಅಂತಹ ಪರಮಾತ್ಮನ ಸ್ಮರಣೆ ಮಾಡುವಂತಹ ಭಕ್ತರು ಯಾರಿದ್ದಾರೋ ನರನಿಗೆ, ಅಂತಹ ನರ ಅಂದ್ರೆ ಮನುಷ್ಯ, ನರ ಅಂದ್ರೆ ನರ ಅನ್ನೋದು ಏನು ಶಬ್ದ, ನರ ಶಬ್ದ ಇಲ್ಲಿ ಮುಖ್ಯವಾಗಿ ಮಾಡುವುದು ಯಾಕಂದ್ರೆ ನ ರ ಅಂದ್ರೆ ನ ರ ನ ರ ಅಂದ್ರೆ ರಮಣತ್ವ ಸುಖ ನ ಇಲ್ಲ ನ ರ ನಾವು ನರರಾಗಿದ್ದೀವಿ ಅಂದ್ರೆ ನಮಗೆ ರಮಣತ್ವ ಸುಖವೇ ಇಲ್ಲದೇ ಇದೆ, ಈ ದುಃಖ ಸಂಸಾರಕ್ಕೆ ಒಳಗಾಗಿದ್ದೀವಿ, ನರರೆಲ್ಲ ಸಂಸಾರಕ್ಕೆ ಒಳಗಾದವರು, ನ ರ ರತಿ ಇಲ್ಲದವರು. ಈ ವಿಧವಾಗಿ ನಾವು ಮೋಕ್ಷದ ಸುಖಕ್ಕಾಗಿ ಬಯಸುತ್ತಾ ಇದ್ದೀವಿ, ಆದ್ರೆ ಆ ಮೋಕ್ಷದ ಸುಖ ನಮಗಿಲ್ಲ, ನಾವು ನರರಾಗಿದ್ದೀವಿ. ನೀನು ನಾರಾಯಣನು ಅಂದ್ರೆ ಅರ ದೋಷ ಅದು ಇಲ್ಲದೆ ಇರುವಂತಹದ್ದು, ನ ಅರ ಅಯನ ದೋಷರಹಿತನಾಗಿದ್ದಿ, ಅಂತಹ ನಾರಾಯಣನಾದ ನೀನು ನರರಾದ ನಮಗೆ ರಕ್ಷಣೆ ಮಾಡಬೇಕು, ಕಾಪಾಡಬೇಕಂಥೇಳಿ ಯಾವ ನರನಾದರೆ ಮನುಷ್ಯನಾದರೆ ಪರಮಾತ್ಮನನ್ನು ನೆನೆವುತಿಹ ಸ್ಮರಣೆ ಮಾಡ್ತಾ ಇರ್ತಾನೋ ಅವನು ಸಿಕ್ಕನು ಯಮದೂತರಿಗೆ. ಯಮದೂತರಿಗೆ ಸಿಗುವುದಿಲ್ಲ ಅಂದ್ರೆ ಯಮದೂತರು ಅವನ ಹತ್ರ ಬರುವುದಿಲ್ಲ, ಕೇವಲ ವಿಷ್ಣುದೂತರೇ ಬರ್ತಾರೆ. ಅವನನ್ನು ನರಕಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಸ್ವರ್ಗದಿಂದ ಮೋಕ್ಷಕ್ಕೆ. ಸ್ವರ್ಗ ನಮಗೆ ಮುಖ್ಯವಾದ ಅಂಶ ಅಲ್ಲ, ಸ್ವರ್ಗಕ್ಕೆ ಹೋಗುವುದು ಕೇವಲ ತುಚ್ಛವಾದ ಸುಖಗಳೇ. ಈ ಲೌಕಿಕ ಸುಖದಂತೆ ಸ್ವರ್ಗದ ಸುಖಗಳು ಕೂಡ ಅಶಾಶ್ವತವಾದದ್ದೆ. ಸೊ ಸ್ವರ್ಗಕ್ಕೆ ನಾವು ಹೋಗಬೇಕು ಅಂತ ಬಯಸಕೂಡದು ಅಂತೇಳಿ, ಅಂದ್ರೆ ಸ್ವರ್ಗವಾಸ ಬೇಕಾಗಿಲ್ಲ ಅಂತೇಳಿ ಆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೂ ಸಹಿತ ನಮಗೆ ಸರ್ವ ಸ್ವರ್ಗ ಬೇಡ, ಪರಮಾತ್ಮನ ಸನ್ನಿಧಾನ ಅವನ ಧಾಮಕ್ಕೆ ಹೋಗಬೇಕು, ನಾವು ಪರಮಾತ್ಮನ ಧಾಮಕ್ಕೆ ಹೋಗಬೇಕು, ಮೋಕ್ಷವೇ ಬೇಕು ಅಂಥೇಳಿ, ಮೋಕ್ಷವನ್ನೇ ಬಯಸಬೇಕು ಅಂಥೇಳಿ ಯಮದೂತರಿಗೆ ಸಿಕ್ಕದೆ ವಿಷ್ಣು ದೂತರ ಹಿಂದೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತಹ ವಿಷ್ಣು ದೂತರ ಹಿಂದೆ ನಾವು ಹೋಗಬೇಕು ಅಂಥೇಳಿ ಆ ವಿಧವಾಗಿ ಆಗುತ್ತೆ. ಸೊ ನರ ಸಿಕ್ಕನು ಯಮದೂತರಿಗೆ ಸಿಗುವುದಿಲ್ಲ. ಯಾವಲ್ಲಿ ನೋಡಿದರು, ಯಾವ ಕಡೆ ನೋಡಿದರು, ಯಾವಲ್ಲಿ ನೋಡಿದ್ರು ಅಂದ್ರೆ ನೋಡುವುದು ಅಂದ್ರೆ ಕಣ್ಣಿಂದ ನೋಡ್ತೀವಿ. ನೋಡುವುದು ಅಂದ್ರೆ ಹೇಳಿ ಏನು ಅರ್ಥ ಅಂದ್ರೆ ಇದು ಉಪಲಕ್ಷಣತೆಯ ಅಂದ್ರೆ ಯಾವ ಕಡೆ ನೋಡಿದರು ಅಂತ ಹೇಳಿದರೆ ಅರ್ಥ ಏನು, ನಾವು ಯಾವ ಕಡೆ ನೋಡಿದ್ರಂದ್ರೆ ಯಾವ ಕಾಲಕ್ಕೂ ಎಲ್ಲ ಕಾಲದಲ್ಲಿಯೂ ಕೂಡ ನಾವು ಕಣ್ಣಿಂದ ನೋಡುವುದು ಅಂದ್ರೆ ಬೇರೆಯವರು ಇಷ್ಟಡಿ ಯಾವ ಪುಸ್ತಕ ತಗೊಂಡು ಎಲ್ಲಿ ಯಾವಂದ್ರೆ ಪರಮಾತ್ಮನ ಜ್ಞಾನವನ್ನು ಕೊಡುವಂತಹ ಪುಸ್ತಕಗಳ ಕಡೆ ನಮ್ಮ ಕಣ್ಣು ಹೋಗಬೇಕು. ಯಾವ ಕಡೆ ನೋಡಿದ್ರು ಅದೇ ನಮ್ಮ ಕಣ್ಣು ಕಾಣಿಸ್ಬೇಕು. ಅದೇ ವಿಧವಾಗಿ ನಮಗೆ ಮೂಗಿನಿಂದ ಆ ಘ್ರಾಣೇಂದ್ರಿಯದಿಂದ ನಾವು ಪರಮಾತ್ಮನ ನಿರ್ಮಾಲ್ಯವನ್ನೇ ಗ್ರಹಣ ಮಾಡಬೇಕು. ಅದೇ ವಿಧವಾಗಿ ಕಿವಿಗಳಿಂದ ಕೇಳುವುದು, ಯಾವ ಕಡೆ ಕೇಳಿದರು ಏನು ಕೇಳಿದರೂ ಕೂಡ ಪರಮಾತ್ಮನ ವಿಚಾರವನ್ನೇ ಕೇಳಬೇಕು. ಅದೇ ವಿಧವಾಗಿ ನಾವು ಯಾವುದನ್ನು ಕೂಡ ಮುಟ್ಟಿದರೂ ಪರಮಾತ್ಮನ ಪಾದಗಳನ್ನು ಮುಟ್ಟಬೇಕು, ಪರಮಾತ್ಮನ ಸೇವೆಯನ್ನು ನಿತ್ಯವೂ ಮಾಡ್ತಾ ಇರಬೇಕು ಅನ್ನುವ ಒಂದು ಪ್ರಾರ್ಥನೆಯನ್ನು ಪರಮಾತ್ಮನ ಕಡೆ ನಾವು ಮಾಡ್ತಾ ಇರಬೇಕು. ಈ ವಿಧವಾಗಿ ನಮಗೆ ಪಂಚ ನಾಲಿಗೆ ಯಾವಾಗಲೂ ಪರಮಾತ್ಮನ ಕೀರ್ತನೆಯನ್ನು ಮಾಡ್ತಾ ಇರಬೇಕು. ಈ ವಿಧವಾಗಿ ಪ್ರತಿಯೊಂದು ಅವಯವವೂ ಕೂಡ ಪರಮಾತ್ಮನಲ್ಲೇ ತನ್ಮಯವಾಗಿ ಲೀನವಾಗಿರಬೇಕು ಅನ್ನುವ ಒಂದು ಆಸಕ್ತಿ ಪರಮಾತ್ಮ ನಮಗೆ ಕೊಳ್ಳಿ ಅಂತೇಳಿ, ಆ ಪ್ರೇರಣೆ ಈಶ್ವರನ ಪ್ರೇರಣೆ ನಮಗಿರಬೇಕಂತೇಳಿ ಎಲ್ಲಾ ಕರ್ಮಗಳು ಅವನೇ ಮಾಡಿಸ್ತಾನೆ. ತೇನವಿನ ತೃಣಮಪಿನ ಚಲತಿ, ಅಂತಹ ಪರಮಾತ್ಮನ ಸ್ವಾತಂತ್ರ್ಯದ ಶಕ್ತಿ ನಮಗೆ ಯಾವಾಗಲೂ ನೆನಪಿಗೆ ಬರುವಂತೆ ಅವನು ನಮಗೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನೋದು ಇಲ್ಲಿ ನಮಗೆ ಹೇಳುವಂತಹ ವಿಷಯ. ಸೊ ಇಂತಹ ನಾಮಸ್ಮರಣ ಸಂಧಿಯಲ್ಲಿ ಈ ಮೊದಲನೇ ಪದ್ಯದಲ್ಲಿ ಬಹಳ ಸುಂದರವಾದ ಅಲೆಗಾರಿಕಲ್ ಮೀನಿಂಗ್ ಅನ್ನು ನಮಗೆ ದಾಸರಾಯರಿಲ್ಲಿ ಕೊಟ್ಟಿದ್ದಾರೆ. ಅವರ ಒಂದು ಒಳ್ಳೆ ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಪದ್ಯ ಇದು, ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿ, ಇದು ಮತ್ತೊಂದು ಸರ್ ಓದ್ಬಿಡೋಣ ಸುಂದರವಾದದ್ದು. ಮಕ್ಕಳಾಡಿಸುವಾಗ ಮಳದಿಯೊಳಕ್ಕರದಿ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆ ಕಳಿಸುತ್ತಲಿ ದೇವಕ್ಕಿತನಯನ ನೆನೆವುತಿಹ ನರ ಸಿಕ್ಕನು ಯಮದೂತರಿಗೆ ಆವಾವಲ್ಲಿ ನೋಡಿದರು ಅಂತೇಳಿ ಹೇಳಿದ್ದಾರೆ. ಎರಡನೇ ಪದ್ಯದಲ್ಲಿ ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲ್ಲಿ ಹರ್ಷಾಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು ಹರಿಹರಿಹರಿ ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳು ಇರದೆ ಪೋಪು ತೂಲ ರಾಶಿಯೊಳು ಅನಲ ಪೊಕ್ಕಂತೆ ಅಂಥೇಳಿ ಒಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ ಇಲ್ಲಿ ತೂಳ ರಾಶಿಯಲ್ಲಿ ಅನಲ ಪೊಕ್ಕಂತೆ ಅಂಥೇಳಿ. ಸೊ ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲ್ಲಿ ಹರ್ಷಾಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು ಅಂಥೇಳಿ. ಇಲ್ಲಿ ಸರಿತು ಪ್ರವಾಹಗಳಲ್ಲಿ ಅಂತೇಳಿ, ಸರಿತು ಪ್ರವಾಹಗಳಲ್ಲಿ ಅಂದ್ರೆ ಏನು? ಸರಿತು ಅಂದ್ರೆ ಪ್ರವಾಹ ಮಾಡುವಂತಹ ಪ್ರವಾಹಗಳಲ್ಲಿ ಅಂದ್ರೆ ಇಲ್ಲಿ ನಾವು ಒಂದು ಜ್ಞಪ್ತಿಗೆ ನಾವು ನಾಡಿ ಪ್ರಕರಣ ಸಂಧಿಯಲ್ಲಿ ಅದಕ್ಕೆ ಮುಂದೆ ಬಂದ ಸಂಧಿಗಳಲ್ಲಿ ಕೂಡ ಒಂದು ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ಏನಂದ್ರೆ ನಮ್ಮ ನಾಡಿಗಳಲ್ಲಿ ಪರಮಾತ್ಮ ಎಲ್ಲ ನಾಡಿಗಳಲ್ಲಿ ತಾನು ಅನೇಕ ರೂಪಗಳಿಂದ ಇರ್ತಾನೆ. 72,000 ನಾಡಿಗಳಲ್ಲಿ 72,000 ರೂಪಗಳನ್ನು ತಗೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಈ ನಾಡಿಗಳಲ್ಲಿ, ದೇಹಗತ ನಾಡಿಗಳಲ್ಲಿ ನದಿ ಅಭಿಮಾನಿ ದೇವತೆಗಳು ನಮಗೆ ಪ್ರವಹಿಸ್ತಾ ಇರ್ತಾರೆ ಅಂತೇಳಿ. ಯಾಕೆಂದ್ರೆ ಯಾಕಿರ್ತಾರೆ ನಮ್ಮ ನಾಡಿಗಳಲ್ಲಿ ಅಭಿಮಾನಿ ದೇವತೆಗಳು ಯಾಕಿರ್ತಾರೆ ಅಂದ್ರೆ ಅಲ್ಲಿ ಪರಮಾತ್ಮನ ರೂಪಗಳಿದೆ, ಆ ಪರಮಾತ್ಮನ ಸೇವೆಯನ್ನು ಮಾಡಬೇಕಂತೇಳಿ ಅವರಿಗೆ ಬಹಳ ಆಸಕ್ತಿ. ಅದಕ್ಕೆ ಆ ನದಿ ಅಭಿಮಾನಿ ದೇವತೆಗಳು ನಮ್ಮ ನಾಡಿಗಳಲ್ಲಿ ಪ್ರವಾಹ ಮಾಡ್ತಾ ಇರ್ತಾರೆ. ಸೊ ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲ್ಲಿ ಹರ್ಷಾಂಶದಲ್ಲಿ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಹೇಗೆ ಮಾಡಬೇಕಂದ್ರೆ ನಮ್ಮ ಅಂಬರ ಅಂದ್ರೆ ಹೃದಯಾಂಬರ, ಹೃದಯಾಕಾಶದಲ್ಲಿ ಪರಮಾತ್ಮ ಇದ್ದಾನೆ ಅಂತೇಳಿ, ದಿವ್ಯಾಂಬರ ಅಂತೇಳಿ, ದಿವ್ಯವಾದ ಅಂಬರ. ಇಲ್ಲಿ ಎರಡು ನೋಡ್ರಿ, ಎಗೇನ್ ಹಿಯರ್ ಶ್ಲೇಷ ಅಂತೀವಿ, ಎರಡು ಮೂರು ಅರ್ಥಗಳನ್ನು ನಾವು ನೋಡಬಹುದು. ಅಂಬರ ಅಂದ್ರೆ ವಸ್ತ್ರ ಅಂತೇಳಿ ಒಂದು ಅರ್ಥ ಇದೆ. ದಿವ್ಯಾಂಬರದಿಂದ ಪರಮಾತ್ಮನು ದಿವ್ಯದ ಅಂಬರಗಳನ್ನು, ದಿವ್ಯ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾನೆ ಅಂತೇಳಿ ಪರಮಾತ್ಮನ ಸ್ಮರಣೆ ಮಾಡಿಯೋದು ಒಂದು. ಇಲ್ಲಿ ಆದ್ರೆ ಇನ್ನು ವಿಶೇಷ ಅರ್ಥ ಏನಂದ್ರೆ ದಿವ್ಯ ಅಂಬರದಿ, ದಿವ್ಯ ಅಂದ್ರೆ ದಿವ್ಯ ದೇವತ್ವದಿಂದ ಕೂಡಿರುವಂತಹ ಅಂದ್ರೆ ಪರಮಾತ್ಮನ ದಿವ್ಯತ್ವವನ್ನು ಕೊಡುವಂತಹ ಆ ದಿವ್ಯವಾದ ಅಂಬರ ಯಾವುದಿದೋ ಆಕಾಶ, ಆ ದಿವ್ಯವಾದ ಅಂಬರದಲ್ಲಿ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಅಂದ್ರೆ ನಮ್ಮ ಹೃದಯಾಕಾಶದಲ್ಲಿ, ಸೊ ಅಂಬರ ಅಂದ್ರೆ ಆಕಾಶ, ಏನ್ ಆಕಾಶ, ದಿವ್ಯವಾದ ಆಕಾಶ. ದಿವ್ಯವಾದ ಆಕಾಶ ಅಂದ್ರೆ ಹೃದಯವಾದ ಆಕಾಶ, ಪರಮಾತ್ಮನಿಗೆ ಆಸ್ಥಾನಭೂತವಾದ ಕಾರಣದಿಂದ ಈ ಹೃದಯಾಕಾಶ ಅನ್ನೋದು ದಿವ್ಯವಾಗಿದೆ. ಈ ದಿವ್ಯವಾದ ಹೃದಯ ಆಕಾಶದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು. ಹೇಗೆ ಮಾಡಬೇಕಂದ್ರೆ ಸರಿತು ಪ್ರವಾಹಗಳಲ್ಲಿ ನಮ್ಮ ನಾಡಿಗತ ರೂಪ ಪರಮಾ ನಾಡಿಗತ ದೇಹಸ್ಥವಾದ ನಾಡಿಗತ ಪ್ರವಾಹಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ, ಅವರು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಆ ವಿಧವಾಗಿ ಅನುಸಂಧಾನ ಮಾಡಿಕೊಂಡು ನಾವು ಮಾಡಬೇಕು ಅಂಥೇಳಿ. ಸೊ ಹರಿಶಬ್ದವಾಚ್ಯದ ನಾರಾಯಣ ದೇವರ ಒಂದು ಅವರ ಆವಾಸ ಸ್ಥಾನವಾದ ನಮ್ಮ ಹೃದಯ ಕಮಲದಲ್ಲಿ ಅವನಿದ್ದಾನೆ ಅಂಥೇಳಿ ಅವನ ಸ್ಮರಣೆಯನ್ನು ನಾವು ಮಾಡಬೇಕು ಅಂಥೇಳಿ ಇದನ್ನು ಹೇಳ್ತಾ ಇದ್ದಾರೆ. ಸೊ ದಿವ್ಯ ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲ್ಲಿ ಹರ್ಷಾಮರ್ಷ ವಿಶ್ವತಿಯಿಂದಾಗಲಿ. ಪುತ್ರಾದಿಯಲ್ಲಿ ಅಂದ್ರೆ ನಾವು ಮುಂಚಿನ ಪದ್ಯದಲ್ಲಿ ಹೇಳಿದಂತೆ ಮಕ್ಕಳು, ಹೆಂಡತಿ ಮುಂತಾದವರು ಅಂತೆ ಮುಂಚಿನ ಪದ್ಯವನ್ನು ತಗೊಂಡು ಪೂರ್ವೋಕ್ತವಾದ ಪದ್ಯಗಳಲ್ಲಿ ಇರುವಂತಹ ಮನಸ್ಸು, ಬುದ್ಧಿ ಇತ್ಯಾದಿ ಪುತ್ರಾದಿಗಳು ಯಾವ್ದಿದ್ದಾರೋ ಅವರಲ್ಲಿ ನಾವೇನು ಮಾಡ್ಬೇಕಂದ್ರೆ ಅವರಲ್ಲಿರುವ ಪರಮಾತ್ಮನ ರೂಪಗಳನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕಂದ್ರೆ. ಸೊ ಈ ವಿಧವಾಗಿ ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲ್ಲಿ ಹರ್ಷ ಅಮರ್ಷ ವಿಸ್ಮೃತಿಯಿಂದಾಗಲಿ ಒಮ್ಮೆ ಬಾಯ್ದಿರದು. ನಾವು ಹರ್ಷ ಅಮರ್ಷ, ಹರ್ಷ ಅಂದ್ರೆ ಏನು, ಸಂತೋಷ, ಜಾಯ್. ಸೊ ರೋಮಾಂಕಿತವಾದ ಅಂದ್ರೆ ನಾವು ಹರ್ಷದಿಂದ ಅಂದ್ರೆ ನಮಗೆ ಹರ್ಷ ಬಂದಾಗ ಅಂದ್ರೆ ಹರ್ಷ ಬರುವುದಂದ್ರೆ ಏನು, ಸಂತೋಷ. ಸಂತೋಷ ಯಾಕೆ ಬರುತ್ತೆ, ಪರಮಾತ್ಮನ ಸ್ಮರಣೆ ಮಾಡುವ ಕಾಲಕ್ಕೆ ಬರುವಂತಹ ಹರ್ಷ. ಇಲ್ಲ ಅಮರ್ಷ, ಪರಮಾತ್ಮನ ಸ್ಮರಣೆ ಮರೆತಾಗ ನಮಗೆ ದ್ವೇಷ, ಕೋಪ, ದುಃಖಾದಿಗಳು ಬರುತ್ತೆ, ಅಹಂಕಾರ ಮಮಕಾರಾದಿಗಳು ಬರುತ್ತೆ, ದ್ವೇಷಯುಕ್ತವಾಗಿರ್ತೀವಿ, ಅದು ಅಮರ್ಷದ ದಶ. ಅದು ಬಂದಾಗ ನಾವು ಪರಮಾತ್ಮ ನಮ್ಮನ್ನು ಆ ದಶೆಯಿಂದ ಹೊರಗೆ ಹಾಕಿ ಆ ದಶೆಯಲ್ಲಿ ಕೂಡ ನಮಗೆ ಒಂದು ಒಂದು ನೆನಪಿಗೆ ತಂದು, ಅವನ ನಾಮಸ್ಮರಣೆ ನೆನಪಿಗೆ ತಂದು ಅದರಿಂದ ಹೊರಗೆ ಹಾಕಿ ನಮಗೆ ಸರಿಯಾದ ಮಾರ್ಗದಲ್ಲಿ ಬರುವಂತೆ ಮಾಡಬೇಕು ಅಂಥೇಳಿ. ವಿಸ್ಮೃತಿಯಿಂದಾಗಲಿ, ವಿಸ್ಮೃತಿ ಅಂದ್ರೆ ಮರೆಯುವುದು, ಸ್ಮೃತಿ ಅಂದ್ರೆ ಸ್ಮರಣಕ್ಕೆ ಮರುವುದು, ವಿಸ್ಮೃತಿ ಅಂದ್ರೆ ವಿಸ್ಮರಣೆ, ಫರ್ಗೆಟ್ಫುಲ್ನೆಸ್ ಅಂದ್ರೆ ಏನು, ಫರ್ಗೆಟ್ಫುಲ್ನೆಸ್ ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಪರಮಾತ್ಮನ ಹೆಸರನ್ನು ವಿಸ್ಮರಣೆ ಮಾಡಿಬಿಡಬಹುದು, ಮಾಡಿಬಿಟ್ಟು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗಬಹುದು. ಆವಾಗ ಏನು ಮಾಡಂದ್ರೆ ವಿಸ್ಮರಣೆ ಮಾಡಿದ ಕಾಲಕ್ಕ ಕೂಡ ಮುಂಚೆ ಮಾಡಿದಂತಹ ಸ್ಮರಣದ ಯಾವುದು ಒಂದು ಶಕ್ತಿ ಇದೋ ಆ ಸ್ಮರಣೆ ಶಕ್ತಿಯಿಂದ ಆ ವಿಸ್ಮೃತಿ ದಶೆಯಲ್ಲಿ ಕೂಡ ಒಂದು ಸಾರಿ ಹೇಗೆ ಆದ್ರೆ ಅಜಮಿಳನಿಗೆ ಮಾಡಿದಂತೆ ಆ ಮರೆತು ಬಿಟ್ಟರು ಕೂಡ ಅಜಮಿಳನಿಗೆ ಹೇಗೆ ಪರಮಾತ್ಮ ನೆನಪಿಗೆ ತಂದುಕೊಟ್ನು ಆ ವಿಧವಾಗಿ ನಮಗೆ ವಿಸ್ಮರಣೆ ಬಂದ ಕಾಲದಲ್ಲಿ ಕೂಡ ಪರಮಾತ್ಮ ಆ ವಿಸ್ಮರಣೆ ಮಾರ್ಗದಿಂದ ಆ ವಿಸ್ಮರಣೆ ಬುದ್ಧಿಯಿಂದ ಹೊರಗೆ ಹಾಕಿ ನಮ್ಮನ್ನು ಸರಿಯಾದ ಸ್ಮರಣೆ ಬರುವಂತೆ ಮಾಡಬೇಕು. ಸೊ ಆ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು, ನಾವು ಒಮ್ಮೆ ಒಂದು ಸತಿ ಬಾಯಿ ತೆರೆದು ನಾರಾಯಣ ಕೃಷ್ಣ ಗೋವಿಂದ ಅಂತ ಕರೆದಾಗ ಆ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅವನು ಕಾಪಾಡ್ತಾನೆ ಅನ್ನುವ ಒಂದು ದೃಢ ವಿಶ್ವಾಸದಿಂದ ಅವನ ಸ್ಮರಣೆಯನ್ನು ಮಾಡಬೇಕು ಅಂಥೇಳಿ. ಇಂತಹ ಭಕ್ತಿಪೂರ್ವಕವಾದ ಜ್ಞಾನ, ಜ್ಞಾನಪೂರ್ವಕವಾದ ಭಕ್ತಿ ಎರಡೂ ಒಟ್ಟಿಗೆ ಸೇರಿ ಬಂದಾಗ ಅದು ಪರಮಾತ್ಮ ನಮ್ಮನ್ನು ಒಲಿತಾನೆ ಅಂಥೇಳಿ. ಅದಕ್ಕೆ ನಮಗೆ ಆಚಾರ್ಯ ಹೇಳಿದಂತಹ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತೇಳಿ. ಅಂತಹ ಭಕ್ತಿ ಯಾವುದಿದೋ ಆ ಭಕ್ತಿಯ ಮಾತನ್ನು ನಮಗೆ ಮಹಾಭಾರತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳಿದಂತೆ ಅದನ್ನು ನಾವು ಸ್ಮರಣೆ ಮಾಡಬೇಕು ಅಂತೇಳಿ. ಸೊ ಹರ್ಷಾಮರ್ಷ ಅಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯಿ ತೆರೆದು ಹರಿ 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 ಎಂಬ ಎರಡಕ್ಷರ ನುಡಿದ ಮಾತದಲ್ಲಿ ಹರಿ ಹರಿ ಎನ್ನುವ ಶಬ್ದವನ್ನು ಹೇಳಿದ್ದಾರೆ. ಏನು ಹರಿ ಎನ್ನುವ ಶಬ್ದ? ಮುಖ್ಯವಾಗಿ ಹರಿ ನಮಗೆ ಇರುವಂತಹ ಕಷ್ಟಗಳನ್ನು ಹರಿಸುವವನು, ನಮ್ಮ ಸಂಸಾರದ ಭಾರವನ್ನು ಹರಣ ಮಾಡುವವನು, ಅದಕ್ಕೆ ಅವನು ಹರಿ. ಇಂತಹ ಹರಿ 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 ಅಂದ್ರೆ ಮೂರು ಸತಿ ಹರಿ ಅಂದ್ರೆ ಒಂದು ಹರಿ ಅಂತ ಹೇಳಿದ್ರೆ ನಮಗಿರುವ ಪಾಪಗಳನ್ನು ಹರಣ ಮಾಡಪ್ಪ, ಹರಿ ನಮ್ಮ ಸಂಸಾರ ದುಃಖವನ್ನು ಹರಣ ಮಾಡಪ್ಪ, ಹರಿ ಅಂತ ಹೇಳಿದ್ರೆ ನಮಗಿರುವ ದುರ್ಬುದ್ಧಿಗಳನ್ನು ದುಷ್ಟಚಿಂತನೆಗಳನ್ನು ಹರಣ ಮಾಡಪ್ಪ ಅಂತ ಹೇಳಿ ಈ ವಿಧವಾಗಿ ಹರಿ 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 ಅಂತ ಹೇಳಿ ಪರಮಾತ್ಮನನ್ನು ನಾವು ಕರೆದಾಗ ಅವನು ಆ ಎರಡಕ್ಷರಗಳನ್ನು ನುಡಿದ ಮಾತ್ರದಲ್ಲಿ ಜಸ್ಟ್ ಆ ಎರಡಕ್ಷರ ಹೇಳಿದಷ್ಟರೊಳಗೆ ಈವನ್ ಫಾರ್ ದಟ್ ಇಟ್ ಸೆಲ್ಫ್ ದುರಿತಗಳು ಇರದೆ ಪೋಪುವು. ದುರಿತಗಳಂದ್ರೆ ಪಾಪಗಳು, ನಮ್ಮ ಪಾಪಗಳು ಇಲ್ಲದೆ ಅದನ್ನು ಹೋಗಲಾಡಿಸ್ತಾನವನು. ಹೇಗೆ ಅಂತ ಹೇಳಿದ್ರೆ ತೂಳರಾಶಿಗಳು ಅನಲ ಪೊಕ್ಕಂತೆ. ತೂಳರಾಶಿ ಅಂದ್ರೆ ಕಾಟನ್, ಬಿಗ್ ಹೀಪ್ಸ್ ಆಫ್ ಕಾಟನ್. ಎಷ್ಟೇ ದೊಡ್ಡ ಬಿಗ್ ಹೀಪ್ ಆಫ್ ಕಾಟನ್ ಇದ್ದರೂ ಕೂಡ ಆ ಕಾಟನ್ ಹೀಪ್ ಆಫ್ ಕಾಟನ್ ಒಳಗೆ ಒಂದು ಬೆಂಕಿಯ ಒಂದು ಹಾಕಿದ್ರೆ ದ ಹೋಲ್ ಕಾಟನ್ ಗೆಟ್ಸ್ ಬರ್ನ್ಟ್ ಅವೇ. ಈ ವಿಧವಾಗಿ ಪಾಪದ ರಾಶಿ ಒಂದು ಕಾಟನ್ ಪೈಲ್ ಇದ್ದ ದೊಡ್ಡ ಪೈಲ್ ಆಫ್ ಕಾಟನ್ ಇದ್ರೂ ಕೂಡ ಅದರ ಒಳಗೆ ಪರಮಾತ್ಮನ ನಾಮಸ್ಮರಣೆ ಅನ್ನುವ ಒಂದು ಬೆಂಕಿಯ ಕಣ ಹಾಕಿದರೆ ಆ ಪಾಪರಾಶಿ ಎಲ್ಲ ಭಸ್ಮವಾಗದಂತೆ ಆದಂತೆ ಅವನು ಕೂಡ ಅದೆಲ್ಲನ್ನು ಭಸ್ಮ ಮಾಡಿಬಿಡ್ತಾನೆ ಅಂತೇಳಿ. ಸೊ ತೂಲರಾಶಿಗಳು ಅನಲ ಪೊಕ್ಕಂತೆ. ಒಂದು ಕಾಟನ್ ಹತ್ತಿಯ ಆ ಗಂಟಿನಲ್ಲಿ ಆ ಬೆಂಕಿ ಬಿದ್ದರೆ ಹೇಗೆ ಸುಟ್ಟೋಗುತ್ತೋ ಆ ವಿಧವಾಗಿ ನಮ್ಮ ಪಾಪಗಳನ್ನುವ ದೊಡ್ಡ ರಾಶಿ ಆ ಪರಮಾತ್ಮನ ನಾಮಸ್ಮರಣೆ ಅನ್ನುವ ಒಂದು ಬೆಂಕಿಯ ಕಣದಿಂದ ಸುಟ್ಟು ಹೋಗುತ್ತೆ ಅಂತ ಹೇಳಿ ಇಂತಹ ಪರಮಾತ್ಮನ ನಾಮಸ್ಮರಣದ ಒಂದು ಮಹಾತ್ಮ್ಯವನ್ನು ಇಲ್ಲಿ ನಮಗೆ ಎರಡನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ವಿಸ್ತಾರವಾದ ಅರ್ಥ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಸರಿತು ಪ್ರವಾಹಗಳಲ್ಲಿ ದಿವ್ಯಾಂಬರದಿ ಪುತ್ರಾದಿಯಲ್ಲಿ ಹರ್ಷಾಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯ್ದೆರದು ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪುವು ತೂಲರಾಶಿಗಳು ಅನಲ ಪೊಕ್ಕಂತೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ಇವತ್ತಿನ ಪಾಠ ಮುಗಿಸೋಣ. ನಾಳೆ ವಿಲ್ ಕಂಟಿನ್ಯೂ ನೆಕ್ಸ್ಟ್. ಅಲ್ಲಿವರೆಗೆಲ್ಲರೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಗಾಯನ ವಾಚ ಮನಸೇಂದಿರುವ ಬುದ್ಧಾತ್ಮನ ವಾ ಅನುಸ್ವಭಾವ ಕರೋಮಿ ಇದೆ ಸಕಲಂ ಪರಸ್ಮೇ ಶ್ರೀಮನ್ ನಾರಾಯಣ ಇದೆ ಸಮರ್ಪಯಾಮಿ. ನಾರಾಯಣ.